ನನ್ನ ಪ್ರೀತಿಯ ದೇಶಬಾಂಧವರೇ, ನಮಸ್ಕಾರ. ಚಳಿಗಾಲ ಇನ್ನೇನು ಸರಿದು ಹೋಗುತ್ತಿದೆ. ವಸಂತ ಋತು ನಮ್ಮೆಲ್ಲರ ಜೀವನದಲ್ಲಿ ಆಗಮಿಸುತ್ತಿದೆ. ಶರದ್ ಋತುವಿನ ನಂತರ ಗಿಡಮರಗಳಲ್ಲಿ ಹೊಸ ಚಿಗುರು ಆರಂಭವಾಗುತ್ತದೆ, ಹೂವುಗಳು ಅರಳುತ್ತವೆ, ನಮ್ಮ ಪರಿಸರವೆಲ್ಲ ಹಸಿರಿನಿಂದ ತುಂಬಿ ನಳನಳಿಸುತ್ತದೆ, ಪಕ್ಷಿಗಳ ಇಂಚರ ಮನಸ್ಸಿಗೆ ಮುದ ನೀಡುತ್ತದೆ. ಹೂವುಗಳು ಮಾತ್ರವಲ್ಲ, ಹಣ್ಣುಗಳು ಕೂಡ ಗಿಡಮರಗಳ ರೆಂಬೆಗಳ ಮೇಲೆ ಬೀಳುವ ಸೂರ್ಯರಶ್ಮಿಯಲ್ಲಿ ಹೊಳೆಯುವುದನ್ನು ಕಾಣಬಹುದು. ಗ್ರೀಷ್ಮ ಋತುವಿನ ಹಣ್ಣಾದ ಮಾವಿನ ಘಮ ವಸಂತದಿಂದಲೇ ಪಸರಿಸಲು ಆರಂಭಿಸುತ್ತದೆ. ಅದೇ ವೇಳೆ ಹೊಲಗದ್ದೆಗಳಲ್ಲಿ ಸಾಸುವೆಯ ಹಳದಿ ಹೂಗಳು ರೈತರ ಮನದಲ್ಲಿ ಹೊಸ ಆಶಾಭಾವನೆಯನ್ನು ಮೂಡಿಸಲಾರಂಭಿಸುತ್ತವೆ. ಕೆಂಬಣ್ಣದ ಮುತ್ತುಗದ ಹೂಗಳು ಹೋಳಿ ಹಬ್ಬದ ಆಗಮನವನ್ನು ಸಂಕೇತಿಸುತ್ತವೆ. ಅಮೀರ್ ಖುಸ್ರು ಅವರು ಋತುಮಾನಗಳ ಈ ಬದಲಾವಣೆ ಬಗ್ಗೆ ತುಂಬ ಅದ್ಭುತವಾಗಿ ವರ್ಣಿಸಿದ್ದಾರೆ. ಅಮೀರ್ ಖುಸ್ರು ಬರೆದಿದ್ದಾರೆ, ತುಂಬಿದೆ ಹೊಲಗದ್ದೆ ಸಾಸುವೆ ಹೂಗಳಿಂದ, ಚಿಗುರಿದೆ ಮಾವು, ಅರಳಿದೆ ಮುತ್ತುಗ, ಕೂಗಿದೆ ಕೋಗಿಲೆ ರೆಂಬೆ ಕೊಂಬೆಗಳ ಮೇಲೆ. ಪ್ರಕೃತಿ ಸಂತಸದಿಂದ ನಲಿಯುತ್ತಿರುವಾಗ, ವಾತಾವರಣ ಆಹ್ಲಾದಕರವಾಗಿದ್ದಾಗ ಮಾನವರಾದ ನಾವು ಇದರ ಸಂಪೂರ್ಣ ಆನಂದ ಅನುಭವಿಸುತ್ತೇವೆ. ವಸಂತ ಪಂಚಮಿ, ಶಿವರಾತ್ರಿ ಮತ್ತು ಹೋಳಿ ಹಬ್ಬಗಳು ಮಾನವನ ಜೀವನದಲ್ಲಿ ಸಂತಸದ ಹೊನಲನ್ನು ಹರಿಸುತ್ತವೆ. ಪ್ರೇಮ, ಸಹೋದರತ್ವ, ಮಾನವೀಯತೆಯಿಂದ ತುಂಬಿದ ವಾತಾವರಣದಲ್ಲಿ ನಾವು ಕೊನೆ ಮಾಸವಾದ ಫಾಲ್ಗುಣಕ್ಕೆ ವಿದಾಯ ಹೇಳಲಿದ್ದೇವೆ ಮತ್ತು ಚೈತ್ರ ಮಾಸವನ್ನು ಸ್ವಾಗತಿಸಲು ಸಿದ್ಧರಾಗಿದ್ದೇವೆ. ವಸಂತ ಋತು ಈ ಎರಡೂ ಮಾಸಗಳ ಮಿಲನ ಎಂದೇ ಹೇಳಬಹುದು. ಮನದಾಳದ ಮಾತಿಗಿಂತ ಮೊದಲು ನಾನು ನಿಮ್ಮ ಸಲಹೆಗಳನ್ನು ಕೇಳುತ್ತೇನೆ. ಅದಕ್ಕೆ ಸಾಕಷ್ಟು ಪ್ರಮಾಣದಲ್ಲಿ ಸಲಹೆಗಳೂ ಬರುತ್ತವೆ. ಹಾಗಾಗಿ ಎಲ್ಲದಕ್ಕಿಂತ ಮೊದಲು ನಾನು ಲಕ್ಷಾಂತರ ನಾಗರಿಕರಿಗೆ ಈ ವಿಷಯಕ್ಕಾಗಿ ಕೃತಜ್ಞತೆ ಸಲ್ಲಿಸಬಯಸುತ್ತೇನೆ. ನರೇಂದ್ರ ಮೋದಿ ಆ್ಯಪ್ನಲ್ಲಿ, ಟ್ವಿಟರ್ನಲ್ಲಿ, ಫೇಸ್ಬುಕ್ನಲ್ಲಿ, ಅಂಚೆ ಮೂಲಕ ಸಾಕಷ್ಟು ಸಲಹೆಗಳು ಬಂದಿವೆ. ಇದಕ್ಕಾಗಿ ಎಲ್ಲರಿಗೂ ಅಭಿನಂದನೆ ಸಲ್ಲಿಸುತ್ತೇನೆ. ಶೋಭಾ ಜಾಲಾನ್ ಅವರು ನರೇಂದ್ರ ಮೋದಿ ಆ್ಯಪ್ನಲ್ಲಿ ನನಗೆ ಬರೆದು, ಬಹಳಷ್ಟು ಜನಸಾಮಾನ್ಯರಿಗೆ ಇಸ್ರೋದ ಸಾಧನೆಗಳ ಬಗ್ಗೆ ಮಾಹಿತಿ ಇಲ್ಲ, ಅದಕ್ಕಾಗಿ 104 ಉಪಗ್ರಹಗಳ ಉಡಾವಣೆ ಮತ್ತು ಇಂಟರ್ಸೆಪ್ಟರ್ ಮಿಸೈಲ್ ಬಗ್ಗೆ ಸ್ವಲ್ಪ ಮಾಹಿತಿ ನೀಡಬೇಕು ಎಂದು ಕೇಳಿದ್ದಾರೆ. ಶೋಭಾ ಅವರೇ, ಭಾರತದ ಹೆಮ್ಮೆಯ ಪ್ರತೀಕವನ್ನು ನೀವು ನೆನಪಿಸಿಕೊಂಡಿದ್ದಕ್ಕೆ ನಿಮಗೆ ಅನಂತ ಧನ್ಯವಾದಗಳು. ಬಡತನದಿಂದ ಮುಕ್ತಿ ಹೊಂದುವುದಾಗಲಿ, ರೋಗಗಳಿಂದ ರಕ್ಷಣೆ ಪಡೆಯುವುದಾಗಲಿ, ವಿಶ್ವದೊಂದಿಗೆ ಸಂಪರ್ಕ ಹೊಂದುವುದಾಗಲಿ, ಜ್ಞಾನ ಮಾಹಿತಿ ರವಾನೆಯಾಗಲಿ, ಇವುಗಳಲ್ಲಿ ತಂತ್ರಜ್ಞಾನ ಮತ್ತು ವಿಜ್ಞಾನ ತಮ್ಮ ಸ್ಥಾನವನ್ನು ಸಾಬೀತುಪಡಿಸಿವೆ. 2017 ಫೆಬ್ರವರಿ 15 ಭಾರತದ ಇತಿಹಾಸದಲ್ಲೇ ಮಹತ್ವಪೂರ್ಣ ದಿನ. ನಮ್ಮ ವಿಜ್ಞಾನಿಗಳು ವಿಶ್ವದಲ್ಲಿಯೇ ಭಾರತದ ಹೆಸರನ್ನು ಹೆಮ್ಮೆಯ ಉತ್ತುಂಗಕ್ಕೇರಿಸಿದ್ದಾರೆ. ಇಸ್ರೋ ಕಳೆದ ಕೆಲವು ವರ್ಷಗಳಲ್ಲಿ ಅಭೂತಪೂರ್ವವಾದ ಮಿಷನ್ಗಳನ್ನು ಸಫಲತೆಯಿಂದ ಪೂರ್ಣಗೊಳಿಸಿರುವುದು ನಮಗೆಲ್ಲ ತಿಳಿದ ವಿಷಯ. ಮಂಗಳ ಗ್ರಹದ ಮೇಲೆ ಮಾರ್ಸ್ ಮಿಷನ್, ಮಂಗಳಯಾನದ ರವಾನೆಯ ಸಾಧನೆಯ ನಂತರ ಇತ್ತೀಚೆಗಷ್ಟೇ ಇಸ್ರೋ ಅಂತರಿಕ್ಷ ಕ್ಷೇತ್ರದಲ್ಲಿ ಒಂದು ವಿಶ್ವ ದಾಖಲೆಯನ್ನು ನಿರ್ಮಿಸಿದೆ. ಇಸ್ರೋ ಒಂದು ಮೆಗಾ ಮಿಷನ್ ಮೂಲಕ ಅಮೆರಿಕ, ಇಸ್ರೇಲ್, ಕಜಕಿಸ್ತಾನ್, ನೆದರ್ಲ್ಯಾಂಡ್, ಸ್ವಿಟ್ಜರ್ಲ್ಯಾಂಡ್, UAE ಮತ್ತು ಭಾರತವೂ ಸೇರಿದಂತೆ ವಿಭಿನ್ನ ದೇಶಗಳ 104 ಉಪಗ್ರಹಗಳನ್ನು ಒಂದೇ ಬಾರಿಗೆ ಅಂತರಿಕ್ಷಕ್ಕೆ ಹಾರಿಸಿ ಸಫಲತೆಯನ್ನು ಮೆರೆದಿದೆ. 104 ಉಪಗ್ರಹಗಳನ್ನು ಒಂದೇ ಬಾರಿಗೆ ಅಂತರಿಕ್ಷಕ್ಕೆ ಹಾರಿಸಿ ಹೊಸ ಇತಿಹಾಸ ಬರೆದ ಭಾರತ ವಿಶ್ವದ ಮೊದಲ ರಾಷ್ಟ್ರವಾಗಿದೆ. ಅಲ್ಲದೆ ಇದು PSLVಯ 38ನೇ ಯಶಸ್ವಿ ಉಡ್ಡಯನವಾಗಿದೆ ಎಂಬುದು ಸಂತಸದ ಸಂಗತಿ. ಇದು ಕೇವಲ ಇಸ್ರೋಗೆ ಮಾತ್ರವಲ್ಲ, ಸಂಪೂರ್ಣ ಭಾರತಕ್ಕೆ ಒಂದು ಐತಿಹಾಸಿಕ ಸಾಧನೆ ಎನಿಸಿದೆ. ಇಸ್ರೋದವರ ಈ ಕಾಸ್ಟ್ ಎಫೆಕ್ಟಿವ್, ಎಫಿಷಿಯಂಟ್ ಸ್ಪೇಸ್ ಪ್ರೋಗ್ರಾಂ ಸಂಪೂರ್ಣ ವಿಶ್ವಕ್ಕೆ ಒಂದು ಆಶ್ಚರ್ಯಕರ ಸಂಗತಿ ಎನಿಸಿದೆ. ಮತ್ತು ವಿಶ್ವವೇ ಮುಕ್ತ ಮನಸ್ಸಿನಿಂದ ಭಾರತದ ವಿಜ್ಞಾನಿಗಳ ಯಶಸ್ಸನ್ನು ಕೊಂಡಾಡಿದೆ. ಸೋದರ ಸೋದರಿಯರೇ, ಈ 104 ಸ್ಯಾಟಲೈಟ್ಗಳಲ್ಲಿ ಕಾರ್ಟುಸ್ಯಾಟ್ 2D ಎಂಬುದು ತುಂಬ ಮಹತ್ವಪೂರ್ಣವಾದದ್ದಾಗಿದೆ. ಇದು ಭಾರತದ ಉಪಗ್ರಹವಾಗಿದ್ದು ಇದು ಸೆರೆ ಹಿಡಿದ ಚಿತ್ರಗಳು ಸಂಪನ್ಮೂಲಗಳ ಮ್ಯಾಪಿಂಗ್, ಇನ್ಫ್ರಾಸ್ಟ್ರಕ್ಚರ್, ಅಭಿವೃದ್ಧಿಯ ಮೌಲ್ಯಮಾಪನ, ನಗರಾಭಿವೃದ್ಧಿಯ ಯೋಜನೆಗಾಗಿ ತುಂಬ ಸಹಾಯಕವಾಗಿವೆ. ವಿಶೇಷವಾಗಿ ನಮ್ಮ ರೈತಾಪಿ ಸೋದರ ಸೋದರಿಯರಿಗೆ ದೇಶದಲ್ಲಿ ಎಲ್ಲಿ ನೀರಿನ ಮೂಲವಿದೆ, ಎಷ್ಟು ಪ್ರಮಾಣದಲ್ಲಿದೆ, ಅದರ ಉಪಯುಕ್ತತೆ ಹೇಗೆ ಆಗಲಿದೆ, ಏನೇನು ಗಮನವಹಿಸಬೇಕು, ಈ ಎಲ್ಲ ವಿಷಯಗಳಿಗೆ ಸಂಬಂಧಿಸಿದಂತೆ ನಮ್ಮ ಈ ಹೊಸ ಉಪಗ್ರಹ ಕಾರ್ಟುಸ್ಯಾಟ್ 2D ಬಹಳ ಸಹಾಯ ಮಾಡಲಿದೆ. ನಮ್ಮ ಉಪಗ್ರಹ ಕಕ್ಷೆಗೆ ತಲುಪಿದ ತಕ್ಷಣವೇ ಕೆಲ ಚಿತ್ರಗಳನ್ನು ಕಳುಹಿಸಿದೆ. ಅದು ತನ್ನ ಕೆಲಸವನ್ನು ಆರಂಭಿಸಿದೆ. ಈ ಸಂಪೂರ್ಣ ಅಭಿಯಾನದ ನೇತೃತ್ವವನ್ನು ನಮ್ಮ ಯುವ ವಿಜ್ಞಾನಿಗಳು, ನಮ್ಮ ಮಹಿಳಾ ವಿಜ್ಞಾನಿಗಳು ವಹಿಸಿದ್ದರು ಎಂಬುದು ಸಂತಸದ ವಿಷಯ. ಇಸ್ರೋದಲ್ಲಿ ಯುವ ಮತ್ತು ಮಹಿಳಾ ವಿಜ್ಞಾನಿಗಳ ಅದ್ಭುತವಾದ ಪಾಲುದಾರಿಕೆ ಬಹುದೊಡ್ಡ ಗೌರವ ತರುವ ಅಂಶ. ನಾನು ದೇಶವಾಸಿಗಳ ಪರವಾಗಿ ಇಸ್ರೋ ವಿಜ್ಞಾನಿಗಳಿಗೆ ಅಭಿನಂದನೆಯನ್ನು ಸಲ್ಲಿಸುತ್ತೇನೆ. ಸಾಮಾನ್ಯ ಜನರಿಗಾಗಿ, ದೇಶ ಸೇವೆಗಾಗಿ ಅಂತರಿಕ್ಷ ವಿಜ್ಞಾನವನ್ನು ಅಳವಡಿಸುವ ತಮ್ಮ ಉದ್ದೇಶವನ್ನು ಅವರು ಎಂದೆಂದಿಗೂ ಜಾಗೃತವಾಗಿಟ್ಟು ನಿತ್ಯವೂ ಹೊಸ ಹೊಸ ಕೀರ್ತಿಪ್ರದ ಕೆಲಸಗಳನ್ನು ಮಾಡುತ್ತಾ ಸಾಗಿದ್ದಾರೆ. ನಮ್ಮ ಈ ವಿಜ್ಞಾನಿಗಳಿಗೆ, ಅವರ ತಂಡಕ್ಕೆ ಎಷ್ಟು ಅಭಿನಂದನೆ ಸಲ್ಲಿಸಿದರೂ ಕಡಿಮೆಯೇ ಎನಿಸುತ್ತದೆ. ಶೋಭಾ ಅವರು ಕೇಳಿರುವ ಇನ್ನೊಂದು ಪ್ರಶ್ನೆ ಭಾರತದ ಸುರಕ್ಷತೆಯ ಬಗೆಗಿನದ್ದು. ಅದು ಭಾರತ ಒಂದು ಮಹತ್ತರ ಸಾಧನೆ ಮೆರೆದಿರುವುದರ ಸಂಬಂಧವಾಗಿ. ಈ ವಿಷಯದ ಬಗ್ಗೆ ಪ್ರಸ್ತುತ ಹೆಚ್ಚು ಚರ್ಚೆಗಳೇನೂ ಆಗಿಲ್ಲ. ಆದರೆ ಈ ಮಹತ್ವಪೂರ್ಣ ವಿಷಯದ ಬಗ್ಗೆ ಶೋಭಾ ಅವರು ಗಮನಹರಿಸಿದ್ದಾರೆ. ಭಾರತ ರಕ್ಷಣಾ ಕ್ಷೇತ್ರದಲ್ಲೂ ಬ್ಯಾಲಿಸ್ಟಿಕ್ ಇಂಟರ್ಸೆಪ್ಟರ್ ಮಿಸೈಲ್ನ ಪರೀಕ್ಷೆಯನ್ನು ಯಶಸ್ವಿಯಾಗಿ ಮಾಡಿದೆ. ಇಂಟರ್ಸೆಪ್ಷನ್ ಟೆಕ್ನಾಲಜಿಯ ಈ ಕ್ಷಿಪಣಿ ತನ್ನ ಪರೀಕ್ಷಾ ಸಮಯದಲ್ಲೇ ಭೂಮಿಯಿಂದ ಸುಮಾರು 100 ಕಿಲೋಮೀಟರ್ ಎತ್ತರದಲ್ಲಿ ವೈರಿಗಳ ಕ್ಷಿಪಣಿಯನ್ನು ನಾಶಪಡಿಸಿ ಸಫಲತೆಯನ್ನು ತೋರಿದೆ. ರಕ್ಷಣಾ ಕ್ಷೇತ್ರದಲ್ಲಿ ಇದು ಒಂದು ಮಹತ್ವಪೂರ್ಣ ಸಾಧನೆ. ವಿಶ್ವದ 4 ಅಥವಾ 5 ದೇಶಗಳು ಮಾತ್ರ ಈ ಸಾಧನೆಗೈದಿವೆ ಎಂಬುದನ್ನು ಕೇಳಿ ನಿಮಗೆ ಹರ್ಷ ಎನಿಸಬಹುದು. ಮತ್ತು ಭಾರತದ ಮೇಲೆ 2000 ಕಿಲೋಮೀಟರ್ ದೂರದಿಂದ ಆಕ್ರಮಣ ಮಾಡಲು ಯಾವುದೇ ಕ್ಷಿಪಣಿ ಬಂದರೂ ಈ ಕ್ಷಿಪಣಿ ಅದನ್ನು ಅಂತರಿಕ್ಷದಲ್ಲೇ ನಾಶಪಡಿಸುತ್ತದೆ ಎಂಬುದು ಇದರ ಕ್ಷಮತೆ. ಯಾವುದೇ ಹೊಸ ತಂತ್ರಜ್ಞಾನವನ್ನು ನೋಡಿದಾಗ, ಯಾವುದೇ ವೈಜ್ಞಾನಿಕ ಸಾಧನೆಗೈದಾಗ ನಮ್ಮೆಲ್ಲರಿಗೂ ಬಹಳ ಆನಂದ ಎನಿಸುತ್ತದೆ. ಮಾನವ ಜೀವನದ ವಿಕಾಸ ಪಥದಲ್ಲಿ ಕುತೂಹಲ ಎಂಬುದು ಬಹಳ ಮಹತ್ವಪೂರ್ಣ ಪಾತ್ರವಹಿಸಿದೆ. ಯಾರಿಗೆ ವಿಶಿಷ್ಟವಾದ ಬುದ್ಧಿಮತ್ತೆ ಮತ್ತು ಪ್ರತಿಭೆ ಇರುತ್ತದೆಯೋ ಅವರು ಕುತೂಹಲವನ್ನು ಕುತೂಹಲವಾಗಿಯೇ ಉಳಿಯಲು ಬಿಡುವುದಿಲ್ಲ. ಅದರಲ್ಲೂ ಹೊಸ ಪ್ರಶ್ನೆಗಳನ್ನು ಹುಟ್ಟುಹಾಕುತ್ತಾರೆ, ಹೊಸ ಕುತೂಹಲವನ್ನು ಶೋಧಿಸುತ್ತಾರೆ, ಹೊಸ ಕುತೂಹಲವನ್ನು ಹುಟ್ಟುಹಾಕುತ್ತಾರೆ. ಅದೇ ಕುತೂಹಲ ಹೊಸ ಆವಿಷ್ಕಾರಕ್ಕೆ ಕಾರಣವಾಗುತ್ತದೆ. ಅದಕ್ಕೆ ಉತ್ತರ ಸಿಗುವವರೆಗೂ ಅವರು ಸಮಾಧಾನದಿಂದ ಕುಳಿತುಕೊಳ್ಳುವುದಿಲ್ಲ. 1000 ವರ್ಷಗಳ ಮಾನವ ಜೀವನದ ವಿಕಾಸ ಯಾತ್ರೆಯ ಅವಲೋಕನಗೈದಾಗ ಈ ವಿಕಾಸ ಯಾತ್ರೆಗೆ ಎಲ್ಲಿಯೂ ಪೂರ್ಣ ವಿರಾಮ ಎಂಬುದಿಲ್ಲ ಎನ್ನುವುದು ನಮಗೆ ಅರಿವಾಗುತ್ತದೆ. ಪೂರ್ಣ ವಿರಾಮ ಅಸಂಭವ. ಬ್ರಹ್ಮಾಂಡವನ್ನು, ಸೃಷ್ಟಿಯ ನಿಯಮಗಳನ್ನು, ಮಾನವನ ಮನಸ್ಸನ್ನು ತಿಳಿದುಕೊಳ್ಳುವ ಪ್ರಯತ್ನ ನಿರಂತರವಾಗಿ ನಡೆಯುತ್ತಲೇ ಇರುತ್ತದೆ. ಹೊಸ ವಿಜ್ಞಾನ, ಹೊಸ ತಂತ್ರಜ್ಞಾನ ಅದರಿಂದಲೇ ಹುಟ್ಟುತ್ತದೆ. ಪ್ರತಿಯೊಂದು ಹೊಸ ತಂತ್ರಜ್ಞಾನ ಮತ್ತು ಹೊಸ ವಿಜ್ಞಾನದ ರೂಪವು ಒಂದು ಹೊಸ ಯುಗಕ್ಕೆ ಜನ್ಮ ಕೊಡುತ್ತದೆ. ನನ್ನ ಪ್ರಿಯ ಯುವಜನರೇ, ನಾವು ವಿಜ್ಞಾನ ಮತ್ತು ವಿಜ್ಞಾನಿಗಳ ಕಠಿಣ ಪರಿಶ್ರಮದ ಬಗ್ಗೆ ಮಾತನಾಡುತ್ತಿರುವಾಗಲೇ ಮನ್ ಕಿ ಬಾತ್ನಲ್ಲಿ ನಾನು ಹಲವು ಬಾರಿ ನಮ್ಮ ಯುವ ಪೀಳಿಗೆಯಲ್ಲಿ ವಿಜ್ಞಾನದ ಬಗ್ಗೆ ಆಕರ್ಷಣೆ ಹೆಚ್ಚಬೇಕು ಎಂದು ಆಗ್ರಹಿಸಿದ್ದೇನೆ. ದೇಶಕ್ಕೆ ಬಹಳಷ್ಟು ಜನ ವಿಜ್ಞಾನಿಗಳ ಅವಶ್ಯಕತೆ ಇದೆ. ಇಂದಿನ ವಿಜ್ಞಾನಿ ಮುಂಬರುವ ಯುಗದ ಮತ್ತು ಮುಂಬರುವ ಪೀಳಿಗೆಯ ಬದುಕಿನಲ್ಲಿ ಒಂದು ಮಹತ್ತರವಾದ ಬದಲಾವಣೆಗೆ ಕಾರಣಕರ್ತನಾಗುತ್ತಾನೆ. ನೋ ಸೈನ್ಸ್ ಹ್ಯಾಸ್ ಡ್ರಾಪ್ಡ್ ಫ್ರಮ್ ದ ಸ್ಕೈಸ್ ಇನ್ ಎ ಪರ್ಫೆಕ್ಟ್ ಫಾರ್ಮ್. ಆಲ್ ಸೈನ್ಸಸ್ ಡೆವಲಪ್ ಅಂಡ್ ಆರ್ ಬಿಲ್ಟ್ ಅಪ್ ಥ್ರೂ ಎಕ್ಸ್ಪೀರಿಯನ್ಸ್ ಎಂದು ಮಹಾತ್ಮ ಗಾಂಧಿ ಹೇಳುತ್ತಿದ್ದರು. I have nothing but praise for the zeal, industry and sacrifice that have animated the modern scientists in the pursuit after truth. ಎಂದು ಕೂಡ ಪೂಜ್ಯ ಬಾಪೂಜಿ ಹೇಳಿದ್ದರು. ಜನಸಾಮಾನ್ಯರ ಅವಶ್ಯಕತೆಗಳನ್ನು ಗಮನದಲ್ಲಿಟ್ಟುಕೊಂಡು ವಿಜ್ಞಾನದ ಸಿದ್ಧಾಂತಗಳ ಸಹಜ ಉಪಯೋಗ ಹೇಗೆ ಆಗಬೇಕು, ಅದಕ್ಕೆ ಮಾಧ್ಯಮ ಯಾವುದು, ತಂತ್ರಜ್ಞಾನ ಹೇಗಿರಬೇಕು ಎಂದು ಆಲೋಚಿಸಿ ವಿಜ್ಞಾನವನ್ನು ಅಳವಡಿಸಿಕೊಂಡರೆ ಮನುಷ್ಯರಿಗೆ ಅದೇ ದೊಡ್ಡ ಮಹತ್ವಪೂರ್ಣವಾದಂತಹ ಕೊಡುಗೆ ಎಂದೆನಿಸಿಕೊಳ್ಳುತ್ತದೆ. ಕೆಲ ದಿನಗಳ ಹಿಂದೆ ನೀತಿ ಆಯೋಗ ಮತ್ತು ಭಾರತದ ವಿದೇಶಾಂಗ ಸಚಿವಾಲಯ ಜಂಟಿಯಾಗಿ 14ನೇ ಪ್ರವಾಸಿ ಭಾರತೀಯ ದಿನದ ಸಂದರ್ಭದಲ್ಲಿ ಒಂದು ಅನನ್ಯವಾದ ಸ್ಪರ್ಧೆಯನ್ನು ಆಯೋಜಿಸಿತ್ತು. ಸಮಾಜಕ್ಕೆ ಉಪಯುಕ್ತವಾಗುವಂತಹ ವಿನೂತನ ಆವಿಷ್ಕಾರಗಳನ್ನು ಆಹ್ವಾನಿಸಲಾಯಿತು. ಇಂತಹ ಆವಿಷ್ಕಾರಗಳನ್ನು ಗುರುತಿಸುವುದು, ಪ್ರದರ್ಶಿಸುವುದು, ಜನರಿಗೆ ಮಾಹಿತಿ ನೀಡುವುದು ಮತ್ತು ಇಂಥ ಆವಿಷ್ಕಾರಗಳು ಜನಸಾಮಾನ್ಯರಿಗೆ ಹೇಗೆ ಬಳಕೆಗೆ ಬರುತ್ತವೆ, ಹೇಗೆ ಮಾಸ್ ಪ್ರೊಡಕ್ಷನ್ ಮಾಡುವುದು, ಅದರ ವಾಣಿಜ್ಯೋಪಯೋಗ ಹೇಗೆ ಎಂಬೆಲ್ಲ ಅಂಶಗಳ ಮೇಲೆ ಬೆಳಕು ಚೆಲ್ಲಲಾಗಿತ್ತು. ಇದನ್ನೆಲ್ಲ ನೋಡಿದಾಗ ಎಂತಹ ಮಹತ್ವಪೂರ್ಣ ಕೆಲಸ ಮಾಡಿದ್ದಾರೆ ಎಂದು ನನಗನ್ನಿಸಿತು. ಉದಾಹರಣೆಗೆ, ನಮ್ಮ ಬಡ ಮೀನುಗಾರ ಸಹೋದರರಿಗೆ ಉಪಯುಕ್ತವಾಗುವ ಒಂದು ಆವಿಷ್ಕಾರವನ್ನು ನೋಡಿದೆ. ಒಂದು ಸಾಮಾನ್ಯವಾದ ಮೊಬೈಲ್ ಆ್ಯಪ್ ಸಿದ್ಧಪಡಿಸಿದ್ದಾರೆ. ಆದರೆ ಅದರ ಶಕ್ತಿ ಎಂತಹದ್ದು ಎಂದರೆ, ಮೀನುಗಾರರು ಮೀನು ಹಿಡಿಯಲು ಹೋದಾಗ ಎಲ್ಲಿಗೆ ಹೋಗಬೇಕು, ಅಧಿಕ ಮೀನುಗಳಿರುವ ಸ್ಥಳ ಯಾವುದು, ಗಾಳಿಯ ದಿಕ್ಕು ಯಾವುದು, ಅದರ ವೇಗ ಎಷ್ಟಿದೆ, ಅಲೆಗಳ ಎತ್ತರ ಎಷ್ಟಿದೆ ಎಂಬೆಲ್ಲ ಮಾಹಿತಿ ನೀಡುತ್ತದೆ. ಅಂದರೆ ಒಂದು ಮೊಬೈಲ್ ಆ್ಯಪ್ನಲ್ಲಿ ಈ ಎಲ್ಲ ಮಾಹಿತಿಯೂ ಲಭ್ಯ. ಇದರಿಂದ ನಮ್ಮ ಮೀನುಗಾರ ಸೋದರರು ಅತ್ಯಂತ ಕಡಿಮೆ ಸಮಯದಲ್ಲಿ ಹೆಚ್ಚು ಮೀನುಗಳಿರುವ ಸ್ಥಳಕ್ಕೆ ತಲುಪಿ ತಮ್ಮ ಗಳಿಕೆಯ ದಾರಿ ಕಂಡುಕೊಳ್ಳಬಹುದು. ಕೆಲವೊಮ್ಮೆ ಸಮಸ್ಯೆಗಳು ಕೂಡ ಪರಿಹಾರಕ್ಕೆ ವಿಜ್ಞಾನದ ಅವಶ್ಯಕತೆಯ ಮಹತ್ವವನ್ನು ಪ್ರದರ್ಶಿಸುತ್ತವೆ. 2005ರಲ್ಲಿ ಮುಂಬೈಯಲ್ಲಿ ಭಾರೀ ಮಳೆ ಸುರಿಯಿತು, ನೆರೆ ಬಂತು, ಸಮುದ್ರ ಕೂಡ ಉಕ್ಕಿ ಹರಿಯಿತು ಮತ್ತು ಬಹಳ ತೊಂದರೆಗಳಾದವು. ಆದರೆ ಯಾವುದೇ ಪ್ರಾಕೃತಿಕ ವಿಕೋಪಗಳಾದಲ್ಲಿ ಮೊದಲು ತೊಂದರೆಯಾಗುವುದು ಬಡವರಿಗೆ. ಇಬ್ಬರೂ ಈ ಕುರಿತು ಮನಸ್ಫೂರ್ತಿಯಿಂದ ಕೆಲಸ ಮಾಡಿ ಇಂಥ ಸಂದರ್ಭಗಳಲ್ಲಿ ಎದುರಾಗುವ ಸಂಕಷ್ಟಗಳಿಂದ ಮನೆಯನ್ನು ಕಾಪಾಡುವಂಥ, ಮನೆಯಲ್ಲಿರುವವರ ಜೀವವನ್ನು ಕಾಪಾಡುವಂಥ, ನೀರು ಮನೆ ತುಂಬುವುದನ್ನು ತಡೆಯುವಂಥ, ಪ್ರವಾಹದ ಕಾರಣ ನೀರಿನಿಂದ ಹರಡುವ ಸಾಂಕ್ರಾಮಿಕ ರೋಗಗಳನ್ನು ತಡೆಯುವಂಥ ಸಾಧನವನ್ನು ತಯಾರಿಸಿದ್ದಾರೆ. ಇಂಥ ಹಲವಾರು ಆವಿಷ್ಕಾರಗಳು ಇದ್ದವು. ನನ್ನ ಮಾತಿನ ಅರ್ಥ ಇಷ್ಟೇ, ಸಮಾಜದಲ್ಲಿ ಇಂಥ ಪಾತ್ರವನ್ನು ವಹಿಸುವ ಜನರು ಬಹಳ ಇರುತ್ತಾರೆ. ಅಲ್ಲದೆ ನಮ್ಮ ಸಮಾಜ ಕೂಡ ತಂತ್ರಜ್ಞಾನ ಪ್ರೇರಿತವಾಗುತ್ತಾ ಸಾಗಿದೆ. ವ್ಯವಸ್ಥೆಗಳು ತಂತ್ರಜ್ಞಾನ ಪ್ರೇರಿತವಾಗುತ್ತಾ ಸಾಗಿವೆ. ಒಂದು ತೆರದಲ್ಲಿ ತಂತ್ರಜ್ಞಾನ ಎಂಬುದು ನಮ್ಮ ಜೀವನದ ಅವಿಭಾಜ್ಯ ಅಂಗವಾಗುತ್ತಾ ಸಾಗಿದೆ. ಕಳೆದ ಕೆಲವು ದಿನಗಳಲ್ಲಿ ಡಿಜಿಧನ್ ಬಗ್ಗೆ ಬಹಳ ಮಹತ್ವ ಕಂಡುಬಂದಿದೆ. ನಿಧಾನವಾಗಿ ಜನರು ಹಣದ ಹೊರತಾಗಿ ಡಿಜಿಟಲ್ ಕರೆನ್ಸಿ ಕಡೆಗೆ ಸಾಗುತ್ತಿದ್ದಾರೆ. ವಿಶೇಷವಾಗಿ ಯುವ ಜನರು ತಮ್ಮ ಮೊಬೈಲ್ ಫೋನ್ನಿಂದಲೇ ಹಣ ಪಾವತಿಸುವ ಅಭ್ಯಾಸ ರೂಢಿಸಿಕೊಳ್ಳುತ್ತಿದ್ದಾರೆ. ಇದೊಂದು ಶುಭ ಸಂಕೇತ ಎಂದು ನಾನು ಭಾವಿಸುತ್ತೇನೆ. ನಮ್ಮ ದೇಶದಲ್ಲಿ ಕಳೆದ ಕೆಲ ದಿನಗಳಲ್ಲಿ ಲಕ್ಕಿ ಗ್ರಾಹಕ ಯೋಜನೆ, ಡಿಜಿಧನ್ ವ್ಯಾಪಾರಿ ಯೋಜನೆಗೆ ಬಹಳ ಮನ್ನಣೆ ದೊರಕಿದೆ. ಸುಮಾರು 2 ತಿಂಗಳುಗಳಿಂದ ಪ್ರತಿದಿನವೂ 15,000 ಜನರಿಗೆ 1,000 ರೂಪಾಯಿಯ ಬಹುಮಾನ ಸಿಗುತ್ತಿದೆ. ಈ ಎರಡೂ ಯೋಜನೆಗಳ ಮೂಲಕ ಭಾರತದಲ್ಲಿ ಡಿಜಿಟಲ್ ವ್ಯವಹಾರವನ್ನು ಒಂದು ಜನಾಂದೋಲನವನ್ನಾಗಿಸುವ ಪ್ರಯತ್ನಕ್ಕೆ ದೇಶಾದ್ಯಂತ ಸ್ವಾಗತ ಸಿಕ್ಕಿದೆ. ಇಲ್ಲಿಯವರೆಗೆ ಡಿಜಿಧನ್ ಯೋಜನೆಯಲ್ಲಿ ಸುಮಾರು 10 ಲಕ್ಷ ಜನರಿಗೆ ಬಹುಮಾನ ದೊರಕಿದೆ. 50,000ಕ್ಕಿಂತ ಹೆಚ್ಚು ವ್ಯಾಪಾರಸ್ಥರಿಗೆ ಬಹುಮಾನ ದೊರೆತಿದೆ. ಇದು ಸಂತೋಷದ ಸಂಗತಿ. ಸುಮಾರು 150 ಕೋಟಿಗಿಂತಲೂ ಅಧಿಕ ಹಣ ಬಹುಮಾನದ ರೂಪದಲ್ಲಿ ಈ ಅಭಿಯಾನವನ್ನು ಮುಂದುವರೆಸುತ್ತಿರುವ ಜನರಿಗೆ ಲಭ್ಯವಾಗಿದೆ. ಈ ಯೋಜನೆಯಲ್ಲಿ 100ಕ್ಕೂ ಹೆಚ್ಚು ಗ್ರಾಹಕರು 1 ಲಕ್ಷ ರೂಪಾಯಿಯ ಹಣ ಬಹುಮಾನ ಪಡೆದವರೂ ಇದ್ದಾರೆ. 4,000ಕ್ಕೂ ಅಧಿಕ ವ್ಯಾಪಾರಿಗಳಿಗೆ ತಲಾ 50,000 ರೂಪಾಯಿಯ ಬಹುಮಾನ ದೊರೆತಿದೆ. ಕೃಷಿಕರಾಗಿರಲಿ, ವ್ಯಾಪಾರಿಗಳಾಗಿರಲಿ, ಚಿಕ್ಕ ಪುಟ್ಟ ಉದ್ದಿಮೆದಾರರಾಗಿರಲಿ, ವೃತ್ತಿಪರರಾಗಿರಲಿ, ಗೃಹಿಣಿಯರಾಗಿರಲಿ, ವಿದ್ಯಾರ್ಥಿಗಳಾಗಿರಲಿ, ಎಲ್ಲರೂ ಇದರಲ್ಲಿ ಮುನ್ನುಗ್ಗಿ ಭಾಗವಹಿಸುತ್ತಿದ್ದಾರೆ. ಅವರಿಗೆ ಲಾಭವೂ ಆಗುತ್ತಿದೆ. ಕೇವಲ ಯುವಜನತೆ ಮಾತ್ರ ಭಾಗವಹಿಸುತ್ತಿದ್ದಾರೋ ಇಲ್ಲ ವಯಸ್ಸಾದವರೂ ಪಾಲ್ಗೊಳ್ಳುತ್ತಿದ್ದಾರೋ ಎಂದು ಇದರ ಅನಾಲಿಸಿಸ್ ನಾನು ಕೇಳಿದೆ. ಬಹುಮಾನ ಪಡೆದವರಲ್ಲಿ 15ರ ಹರಿಯದವರಿಂದ 65-70 ವಯಸ್ಸಾದ ಹಿರಿಯರೂ ಇದ್ದಾರೆ ಎಂದು ತಿಳಿದು ನನಗೆ ಹರ್ಷವೆನಿಸಿದೆ. ಮೈಸೂರಿನಿಂದ ಶ್ರೀಯುತ ಸಂತೋಷ್ ಅವರು ನರೇಂದ್ರ ಮೋದಿ ಆ್ಯಪ್ನಲ್ಲಿ ತಮಗೆ ಲಕ್ಕಿ ಗ್ರಾಹಕ ಯೋಜನೆಯಲ್ಲಿ 1,000 ರೂಪಾಯಿ ಬಹುಮಾನ ದೊರೆತಿದೆ ಎಂದು ಹರ್ಷದಿಂದ ಬರೆದಿದ್ದಾರೆ. ಆದರೆ ಎಲ್ಲಕ್ಕಿಂತ ದೊಡ್ಡ ವಿಷಯ ಅವರು ಬರೆದಿದ್ದನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಬೇಕು ಎನಿಸಿದೆ. ಅವರು ಬರೆಯುತ್ತಾರೆ, ನನಗೆ 1,000 ರೂಪಾಯಿಗಳ ಬಹುಮಾನ ದೊರೆಯಿತು. ಅದೇ ಸಮಯದಲ್ಲಿ ಓರ್ವ ಬಡ ವೃದ್ಧ ಮಹಿಳೆಯ ಮನೆ ಬೆಂಕಿಗೆ ಆಹುತಿಯಾಯಿತು. ಅವಳ ವಸ್ತುಗಳೆಲ್ಲ ಉರಿದು ಹೋದವು ಎಂಬುದು ನನಗೆ ತಿಳಿದು ಬಂತು. ಆಗ ನನಗೆ ಬಹುಮಾನ ಸಿಕ್ಕಿದೆಯಲ್ಲ, ಬಹುಶಃ ಇದರ ಮೇಲೆ ಆ ಬಡ ಮಹಿಳೆಯ ಹಕ್ಕಿದೆ ಎಂದೆನಿಸಿತು. ಹಾಗಾಗಿ ಆ ಹಣವನ್ನು ಅವಳಿಗೆ ಕೊಟ್ಟು ಬಿಟ್ಟೆ. ಅದರಿಂದ ನನಗೆ ಬಹಳ ಸಂತೋಷವೆನಿಸಿದೆ ಎಂದು. ಸಂತೋಷವರೇ, ನಿಮ್ಮ ಹೆಸರು ಮತ್ತು ನಿಮ್ಮ ಕೆಲಸ ಎರಡೂ ನಮಗೂ ಸಂತೋಷವನ್ನು ನೀಡುತ್ತಿವೆ. ನೀವು ಬಹು ದೊಡ್ಡ ಪ್ರೇರಣೆಯನ್ನು ನೀಡುವ ಕೆಲಸ ಮಾಡಿದ್ದೀರಿ. ದಿಲ್ಲಿಯ 22 ವರ್ಷ ವಯಸ್ಸಿನ ಕಾರ್ ಚಾಲಕ ಭಾಯಿ ಸಬೀರ್ ಅವರು ನೋಟು ಅಮಾನ್ಯೀಕರಣದ ಹಿನ್ನೆಲೆಯಲ್ಲಿ ಡಿಜಿಟಲ್ ವ್ಯವಹಾರ ಆರಂಭಿಸಿದರು ಮತ್ತು ಸರ್ಕಾರದ ಲಕ್ಕಿ ಗ್ರಾಹಕ್ ಯೋಜನೆಯಡಿ ಅವರಿಗೆ 1 ಲಕ್ಷ ರೂಪಾಯಿ ಬಹುಮಾನ ದೊರಕಿದೆ. ಈಗಲೂ ಅವರು ಕಾರನ್ನೇನೋ ಓಡಿಸುತ್ತಾರೆ, ಜೊತೆಗೆ ಒಂದು ರೀತಿ ಈ ಯೋಜನೆಯ ಪ್ರಚಾರಕ ಆಗಿಬಿಟ್ಟಿದ್ದಾರೆ. ಎಲ್ಲ ಗ್ರಾಹಕರಿಗೆ ಇವರು ನಿರಂತರವಾಗಿ ಡಿಜಿಟಲ್ ವ್ಯವಹಾರದ ಬಗ್ಗೆ ಮಾಹಿತಿ ನೀಡುತ್ತಲೇ ಇರುತ್ತಾರೆ. ಅವರು ಉತ್ಸಾಹದಿಂದ ವಿಷಯಗಳನ್ನು ಹಂಚಿಕೊಳ್ಳುತ್ತಾರೆ ಮತ್ತು ಇತರರನ್ನೂ ಪ್ರೋತ್ಸಾಹಿಸುತ್ತಾರೆ. ಮಹಾರಾಷ್ಟ್ರದಿಂದ ಪೂಜಾ ನೆಮಾಡೆ ಎಂಬ ಸ್ನಾತಕೋತ್ತರ ಶಿಕ್ಷಣ ಪಡೆಯುತ್ತಿರುವ ಯುವ ಮಿತ್ರರು ತಮ್ಮ ಕುಟುಂಬದಲ್ಲಿ ರುಪೇ ಕಾರ್ಡ್, ಇ ವ್ಯಾಲೆಟ್ಗಳ ಬಳಕೆ ಹೇಗಾಗುತ್ತಿದೆ ಮತ್ತು ಅದರಿಂದ ಎಷ್ಟು ಆನಂದವಾಗುತ್ತಿದೆ ಹಾಗೂ ತಮ್ಮ ಅನುಭವವನ್ನು ತಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳುವುದಾಗಿ ಬರೆದಿದ್ದಾರೆ. ಅಲ್ಲದೆ 1 ಲಕ್ಷ ರೂಪಾಯಿಯ ಬಹುಮಾನ ತಮಗೆ ಎಷ್ಟು ಮಹತ್ವಪೂರ್ಣದ್ದು, ಇದನ್ನು ಒಂದು ಅಭಿಯಾನದ ರೂಪದಲ್ಲಿ ತೆಗೆದುಕೊಂಡು ಇತರರಿಗೂ ಈ ಕಾರ್ಯ ಕೈಗೊಳ್ಳುವಂತೆ ಮಾಡುತ್ತಿರುವುದಾಗಿ ಬರೆದಿದ್ದಾರೆ. ನಾನು ದೇಶ ಬಾಂಧವರಲ್ಲಿ, ದೇಶದ ಯುವಕರಲ್ಲಿ, ಅದರಲ್ಲೂ ಲಕ್ಕಿ ಗ್ರಾಹಕ ಯೋಜನೆ ಮತ್ತು ಡಿಜಿಧನ್ ಯೋಜನೆಯಲ್ಲಿ ಬಹುಮಾನ ಪಡೆದವರಿಗೆ ವಿಶೇಷವಾಗಿ ಆಗ್ರಹಿಸುವುದೇನೆಂದರೆ, ನೀವು ಸ್ವತಃ ಇದರ ಪ್ರಚಾರಕರಾಗಿರಿ, ಈ ಆಂದೋಲನದ ನೇತೃತ್ವ ವಹಿಸಿ, ಇದನ್ನು ಮುಂದುವರೆಸಿ ಮತ್ತು ಈ ಕೆಲಸ ಒಂದು ರೀತಿಯಲ್ಲಿ ಭ್ರಷ್ಟಾಚಾರದ ವಿರುದ್ಧ ಮತ್ತು ಕಪ್ಪು ಹಣದ ವಿರುದ್ಧದ ಸಮರವಾಗಿದ್ದು ಇದು ಮಹತ್ವಪೂರ್ಣ ಪಾತ್ರ ವಹಿಸುತ್ತಿದೆ. ಈ ಕೆಲಸಕ್ಕೆ ಕೈಜೋಡಿಸಿದ ಪ್ರತಿಯೊಬ್ಬರೂ ನನ್ನ ದೃಷ್ಟಿಯಲ್ಲಿ ದೇಶದ ಒಬ್ಬ ಹೊಸ ಆಂಟಿ ಕರಪ್ಷನ್ ಕೇಡರ್ ಇದ್ದ ಹಾಗೆ. ಒಂದು ರೀತಿಯಲ್ಲಿ ನೀವು ಶುಚಿತ್ವದ ಸೈನಿಕರಿದ್ದಂತೆ. ಲಕ್ಕಿ ಗ್ರಾಹಕ ಯೋಜನೆ 100 ದಿನ ಪೂರೈಸುವ ಸಂದರ್ಭ ಏಪ್ರಿಲ್ 14 ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮ ಜಯಂತಿ ಎಂದು ನಿಮಗೆಲ್ಲ ತಿಳಿದಿದೆ. ಬಹಳ ಸ್ಮರಣೀಯ ದಿನ. ಏಪ್ರಿಲ್ 14 ಒಂದು ಬಹುದೊಡ್ಡ ಕೋಟ್ಯಾಂತರ ರೂಪಾಯಿಯ ಡ್ರಾ ಆಗಲಿದೆ. ಇನ್ನೂ 40-45 ದಿನಗಳು ಬಾಕಿ ಇವೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ನೆನಪಿನಲ್ಲಿಟ್ಟುಕೊಂಡು ನೀವು ಒಂದು ಕೆಲಸವನ್ನು ಮಾಡಬಹುದೇ? ಈಗಷ್ಟೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 125ನೇ ಜಯಂತಿ ಮುಗಿದಿದೆ. ಅವರನ್ನು ಸ್ಮರಿಸಿ ನೀವು ಕೂಡ 125 ಜನರಿಗೆ ಭೀಮ್ ಆ್ಯಪ್ ಡೌನ್ಲೋಡ್ ಮಾಡುವುದನ್ನು ಕಲಿಸಿಕೊಡಿ. ಅದರಿಂದ ಹೇಗೆ ವ್ಯವಹಾರ ನಡೆಯುತ್ತದೆ ಎಂಬುದನ್ನು ಕಲಿಸಿ ಮತ್ತು ಅದರಲ್ಲೂ ನಿಮ್ಮ ಸುತ್ತಮುತ್ತಲ ಸಣ್ಣ ಪುಟ್ಟ ವ್ಯಾಪಾರಿಗಳಿಗೆ ಇದನ್ನು ಕಲಿಸಿ. ಈ ಬಾರಿಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ಮತ್ತು ಭೀಮ್ ಆ್ಯಪ್ ಇವುಗಳಿಗೆ ಹೆಚ್ಚಿನ ಮಹತ್ವ ನೀಡಿ ಮತ್ತು ಬಾಬಾ ಸಾಹೇಬ್ ಅವರು ಹಾಕಿಕೊಟ್ಟ ಅಡಿಪಾಯವನ್ನು ಇನ್ನಷ್ಟು ಗಟ್ಟಿಗೊಳಿಸಬೇಕಿದೆ ಎಂದು ಹೇಳಬಯಸುತ್ತೇನೆ. ಮನೆ ಮನೆಗೆ ತೆರಳಿ ಎಲ್ಲರನ್ನೂ ಒಗ್ಗೂಡಿಸಿ 125 ಕೋಟಿ ಜನರಿಗೆ ಭೀಮ್ ಆ್ಯಪ್ ತಲುಪುವಂತೆ ಮಾಡಬೇಕಿದೆ. ಕಳೆದ 2-3 ತಿಂಗಳಲ್ಲಿ ಆರಂಭಗೊಂಡ ಈ ಅಭಿಯಾನದ ಪರಿಣಾಮವಾಗಿ ಹಲವು ಟೌನ್ಶಿಪ್ಗಳು, ಹಲವು ಗ್ರಾಮಗಳು, ಹಲವಾರು ನಗರಗಳಲ್ಲಿ ಸಾಫಲ್ಯ ದೊರೆತಿದೆ. ನನ್ನ ಪ್ರಿಯ ದೇಶವಾಸಿಗಳೇ, ನಮ್ಮ ದೇಶದ ಅರ್ಥವ್ಯವಸ್ಥೆಯಲ್ಲಿ ಕೃಷಿ ಬಹುಮುಖ್ಯ ಪಾತ್ರ ವಹಿಸುತ್ತದೆ. ಗ್ರಾಮಗಳ ಆರ್ಥಿಕ ಶಕ್ತಿ ದೇಶದ ಆರ್ಥಿಕ ವೇಗಕ್ಕೆ ಹೆಚ್ಚಿನ ಸಾಮರ್ಥ್ಯ ನೀಡುತ್ತದೆ. ಇಂದು ನಾನು ನಿಮ್ಮೊಂದಿಗೆ ಒಂದು ಖುಷಿಯ ವಿಚಾರ ಹಂಚಿಕೊಳ್ಳ ಬಯಸುತ್ತೇನೆ. ನಮ್ಮ ದೇಶದ ಕೃಷಿಕ ಸೋದರ ಸೋದರಿಯರು ಕಠಿಣ ಪರಿಶ್ರಮದಿಂದಾಗಿ ಧಾನ್ಯ ಭಂಡಾರವನ್ನು ತುಂಬಿದ್ದಾರೆ. ನಮ್ಮ ದೇಶದಲ್ಲಿ ರೈತಾಪಿ ಜನರ ಪರಿಶ್ರಮದಿಂದಾಗಿ ಈ ವರ್ಷ ಆಹಾರದ ಉತ್ಪಾದನೆ ದಾಖಲೆ ಬರೆದಿದೆ. ನಮ್ಮ ರೈತರು ಹಳೆಯ ದಾಖಲೆಗಳನ್ನು ಮುರಿದಿದ್ದಾರೆ ಎಂಬ ಸಂಕೇತಗಳು ಎಲ್ಲೆಡೆ ಕಂಡುಬರುತ್ತಿವೆ. ಈ ಬಾರಿ ಗದ್ದೆಗಳಲ್ಲಿ ಪೈರು ಯಾವ ರೀತಿ ನಳನಳಿಸಿದೆ ಎಂದರೆ, ಪ್ರತಿದಿನವೂ ಪೊಂಗಲ್ ಮತ್ತು ಬೈಸಾಖಿ ಆಚರಿಸಲಾಗುತ್ತಿದೆಯೇ ಎಂಬ ಭಾವನೆ ಮೂಡಿಸಿದೆ. ಈ ವರ್ಷ ದೇಶದಲ್ಲಿ ಸುಮಾರು 2,700 ಲಕ್ಷ ಟನ್ಗಿಂತಲೂ ಹೆಚ್ಚು ಧಾನ್ಯಗಳ ಉತ್ಪಾದನೆ ಆಗಿದೆ. ನಮ್ಮ ರೈತರ ಉತ್ಪಾದನೆಯ ಹಿಂದಿನ ದಾಖಲೆಗಿಂತಲೂ 8% ಅಧಿಕ ಉತ್ಪಾದನೆಯಾಗಿದೆ. ಅಂದರೆ ಇದು ತನ್ನಲ್ಲೇ ಒಂದು ಅಭೂತಪೂರ್ವವಾದ ಸಾಧನೆಯಾಗಿದೆ. ನಾನು ದೇಶದ ರೈತಾಪಿ ವರ್ಗಕ್ಕೆ ವಿಶೇಷವಾಗಿ ಧನ್ಯವಾದ ಅರ್ಪಿಸಲು ಬಯಸುತ್ತೇನೆ. ನಮ್ಮ ರೈತರು ಸಾಂಪ್ರದಾಯಿಕ ಬೆಳೆಗಳಲ್ಲದೆ ದೇಶದ ಬಡ ಜನತೆಯನ್ನು ಗಮನದಲ್ಲಿರಿಸಿ ಬೇರೆ ಬೇರೆ ಬೇಳೆಕಾಳುಗಳನ್ನು ಬೆಳೆಯಲಿ ಎಂಬುದಕ್ಕೂ ಸಹ ರೈತರನ್ನು ಅಭಿನಂದಿಸುತ್ತೇನೆ. ಏಕೆಂದರೆ ಬಡವರಿಗೆ ಬೇಳೆಯಿಂದಲೇ ಅತಿ ಹೆಚ್ಚು ಪ್ರೋಟೀನ್ ಲಭ್ಯವಾಗುತ್ತದೆ. ನಮ್ಮ ರೈತರು ಬಡವರ ಕೂಗನ್ನು ಕೇಳಿ ಸರಿಸುಮಾರು 290 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಭಿನ್ನ ಭಿನ್ನವಾದ ಬೇಳೆಕಾಳುಗಳನ್ನು ಬೆಳೆದಿದ್ದಾರೆ. ಇದು ಕೇವಲ ಬೇಳೆಕಾಳುಗಳ ಉತ್ಪಾದನೆಯಲ್ಲ, ಕೃಷಿಕರು ಮಾಡಿದ ನನ್ನ ದೇಶದ ಬಡ ಜನರ ಸೇವೆ. ನನ್ನ ಒಂದು ಪ್ರಾರ್ಥನೆಯನ್ನು, ಒಂದು ವಿನಂತಿಯನ್ನು ತಮ್ಮ ತಲೆಯ ಮೇಲೆ ಹೊತ್ತು ನನ್ನ ದೇಶದ ಕೃಷಿಕ ಬಂಧುಗಳು ಕಷ್ಟಪಟ್ಟು ದಾಖಲೆಯ ಪ್ರಮಾಣದ ಬೇಳೆಕಾಳುಗಳ ಉತ್ಪಾದನೆ ಮಾಡಿದ್ದಕ್ಕೆ ಅವರಿಗೆ ವಿಶೇಷ ಧನ್ಯವಾದವನ್ನು ಸಲ್ಲಿಸುತ್ತೇನೆ. ನನ್ನ ಪ್ರಿಯ ದೇಶ ಬಾಂಧವರೇ, ನಮ್ಮ ದೇಶದಲ್ಲಿ ಸರ್ಕಾರದಿಂದ, ಸಮಾಜದ ಮೂಲಕ, ಸಂಸ್ಥೆಗಳಿಂದ, ಸಂಘಟನೆಗಳ ಮೂಲಕ, ಪ್ರತಿಯೊಬ್ಬರಿಂದ ಸ್ವಚ್ಛತೆಯ ಕುರಿತು ಒಂದಲ್ಲ ಒಂದು ಕೆಲಸ ನಡೆಯುತ್ತಲೇ ಇರುತ್ತದೆ. ಒಂದು ರೀತಿಯಲ್ಲಿ ಪ್ರತಿಯೊಬ್ಬರೂ ಒಂದಲ್ಲ ಒಂದು ರೀತಿ ಸ್ವಚ್ಛತೆಯ ಬಗೆಗೆ ಜಾಗರೂಕರಾಗಿ ವರ್ತಿಸುವುದು ಕಂಡುಬರುತ್ತಿದೆ. ಸರ್ಕಾರ ನಿರಂತರ ಪ್ರಯತ್ನ ನಡೆಸಿದೆ. ಕೆಲ ದಿನಗಳ ಹಿಂದೆ ವಾಟರ್ ಅಂಡ್ ಸ್ಯಾನಿಟೇಷನ್ಗೆ ಸಂಬಂಧಿಸಿದ ಭಾರತ ಸರ್ಕಾರದ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಸಚಿವಾಲಯದ ನೇತೃತ್ವದಲ್ಲಿ 23 ರಾಜ್ಯ ಸರ್ಕಾರಗಳ ಉನ್ನತ ಅಧಿಕಾರಿಗಳ ಒಂದು ಕಾರ್ಯಕ್ರಮ ತೆಲಂಗಾಣದಲ್ಲಿ ನಡೆಯಿತು. ಅದು ತೆಲಂಗಾಣ ರಾಜ್ಯದ ವಾರಂಗಲ್ನಲ್ಲಿ ಸೆಮಿನಾರ್ ಕೋಣೆಗಳಿಗೆ ಮಾತ್ರ ಸೀಮಿತವಾಗಿರದೆ ಸ್ವಚ್ಛತೆಯ ಕೆಲಸದ ಮಹತ್ವವೇನು ಎಂಬುದನ್ನು ಪ್ರಯೋಗಾತ್ಮಕವಾಗಿ ಪ್ರತ್ಯಕ್ಷವಾಗಿ ಮಾಡಿ ತೋರುವ ಕಾರ್ಯಕ್ರಮವಾಗಿತ್ತು. February 17-18 ಹೈದರಾಬಾದ್ನಲ್ಲಿ ಟಾಯ್ಲೆಟ್ ಪಿಟ್ ಎಂಟಿಯಿಂಗ್ ಎಕ್ಸರ್ಸೈಸ್ ಆಯೋಜಿಸಲಾಗಿತ್ತು. 6 ಮನೆಗಳ ಟಾಯ್ಲೆಟ್ ಪಿಟ್ಗಳನ್ನು ಖಾಲಿ ಮಾಡಿಸಿ ಅದರ ಸ್ವಚ್ಛತೆಯನ್ನು ಮಾಡಲಾಯಿತು ಮತ್ತು ಟ್ವಿನ್ ಪಿಟ್ ಟಾಯ್ಲೆಟ್ಗಳಿಗೆ ಬಳಸಿದ ಗುಂಡಿಗಳನ್ನು ತೆರವುಗೊಳಿಸಿ ಮತ್ತೆ ಬಳಸಬಹುದು ಎಂದು ಅಧಿಕಾರಿಗಳು ಸ್ವತಃ ತೋರಿಸಿಕೊಟ್ಟರು. ಅಲ್ಲದೆ ಈ ಹೊಸ ತಾಂತ್ರಿಕತೆಯುಕ್ತ ಶೌಚಾಲಯಗಳು ಎಷ್ಟು ಅನುಕೂಲಕರ ಎಂದು ತೋರಿಸಿಕೊಟ್ಟರು. ಅಲ್ಲದೆ ಇವುಗಳನ್ನು ಸ್ವಚ್ಛಗೊಳಿಸಲು ಯಾವುದೇ ರೀತಿ ಅನಾನುಕೂಲತೆ ಇರುವುದಿಲ್ಲ, ಯಾವುದೇ ರೀತಿ ಸಂಕೋಚವಾಗುವುದಿಲ್ಲ ಮತ್ತು ಮಾನಸಿಕತೆ ಕೂಡ ಅಡ್ಡಿಯಾಗುವುದಿಲ್ಲ ಎಂದು ತೋರಿಸಿಕೊಟ್ಟರು. ನಾವು ಸಾಮಾನ್ಯವಾದ ಸ್ವಚ್ಛತಾ ಕಾರ್ಯಗಳನ್ನು ಮಾಡೇ ಮಾಡುತ್ತೇವೆ, ಹಾಗೆಯೇ ಶೌಚಾಲಯದ ಗುಂಡಿಗಳನ್ನು ಸ್ವಚ್ಛ ಮಾಡಬಹುದು. ಈ ಪ್ರಯತ್ನದ ಪರಿಣಾಮವೂ ಆಯಿತು. ದೇಶದ ಮಾಧ್ಯಮಗಳು ಇದಕ್ಕೆ ಸಾಕಷ್ಟು ಪ್ರಚಾರ ನೀಡಿದವು, ಮಹತ್ವ ನೀಡಿದವು. ಅಲ್ಲದೆ ಒಬ್ಬ IAS ಅಧಿಕಾರಿ ಸ್ವತಃ ಶೌಚಾಲಯದ ಗುಂಡಿಗಳನ್ನು ಸ್ವಚ್ಛ ಮಾಡುತ್ತಾನೆ ಎಂದರೆ ದೇಶದ ಗಮನ ಅತ್ತ ಹರಿಯುವುದು ಸಹಜವೇ ಆಗಿದೆ. ಈ ಟಾಯ್ಲೆಟ್ ಪಿಟ್ಗಳ ಸ್ವಚ್ಛತೆ ಇದೆಯಲ್ಲ, ಯಾವುದನ್ನು ನಾವು ನೀವು ತ್ಯಾಜ್ಯ ಎಂದು ಪರಿಗಣಿಸುತ್ತೇವೆಯೋ ಅದನ್ನು ಗೊಬ್ಬರದ ರೂಪದಲ್ಲಿ ನೋಡಿದಾಗ ಇದು ಒಂದು ರೀತಿಯ ಕಪ್ಪು ಬಂಗಾರ ಎಂದೇ ಹೇಳಬಹುದು. ವೇಸ್ಟ್ನಿಂದ ವೆಲ್ತ್ ಹೇಗಾಗುತ್ತದೆ ಎಂಬುದನ್ನು ನಾವು ನೋಡಬಹುದು. ಇದು ಸಾಬೀತು ಆಗಿದೆ. 6 ಸದಸ್ಯರಿರುವ ಕುಟುಂಬಕ್ಕೆ ಒಂದು ಸ್ಟ್ಯಾಂಡರ್ಡ್ ಟ್ವಿನ್ ಪಿಟ್ ಟಾಯ್ಲೆಟ್ನ ಈ ಮಾದರಿ ಸುಮಾರು 5 ವರ್ಷಗಳಿಗೆ ತುಂಬುತ್ತದೆ. ನಂತರ ಕಸವನ್ನು ತೆಗೆದು ಮತ್ತೊಂದು ಗುಂಡಿಗೆ ರೀಡೈರೆಕ್ಟ್ ಮಾಡಬಹುದಾಗಿದೆ. 6-11 ತಿಂಗಳೊಳಗೆ ಗುಂಡಿಯಲ್ಲಿರುವ ಕಸ ಸಂಪೂರ್ಣ ಕಳೆತು ಹೋಗುತ್ತದೆ. ಈ ಕಳೆತ ಕಸವನ್ನು ಬಳಸುವುದು ಸಂಪೂರ್ಣ ಸುರಕ್ಷಿತವಾಗಿದೆ. ಗೊಬ್ಬರದ ದೃಷ್ಟಿಯಿಂದ ಅತ್ಯಂತ ಮಹತ್ವಪೂರ್ಣ NPKಯಾಗಿ ಬಳಸಬಹುದು. ರೈತ ಬಾಂಧವರಿಗೆ NPKಯ ಪರಿಚಯ ಚೆನ್ನಾಗಿಯೇ ಇದೆ. ನೈಟ್ರೋಜನ್, ಫಾಸ್ಫರಸ್, ಪೊಟ್ಯಾಷಿಯಂ ಪೋಷಕಾಂಶಗಳು, ಇವು ಕೃಷಿ ಕ್ಷೇತ್ರದಲ್ಲಿ ಬಹಳ ಉತ್ತಮವಾದ ಗೊಬ್ಬರ ಎಂದು ಪರಿಗಣಿಸಲ್ಪಟ್ಟಿವೆ. ಸರ್ಕಾರ ಹೇಗೆ ಈ ಆರಂಭವನ್ನು ಕೈಗೊಂಡಿದೆಯೋ ಹಾಗೆಯೇ ಬೇರೆಯವರು ಇಂಥ ಉಪಕ್ರಮದ ಪ್ರಯೋಗಗಳನ್ನು ಮಾಡಿರಬಹುದು. ಈಗ ದೂರದರ್ಶನದಲ್ಲಿ ಸ್ವಚ್ಛತಾ ವಿಷಯಗಳ ಒಂದು ವಿಶಿಷ್ಟ ಕಾರ್ಯಕ್ರಮ ಪ್ರಸಾರವಾಗುತ್ತಿದೆ. ಅದರಲ್ಲಿ ಇಂಥ ವಿಷಯಗಳು ಎಷ್ಟು ಬೆಳಕಿಗೆ ಬರುತ್ತವೆಯೋ ಅಷ್ಟು ಲಾಭವಾಗುತ್ತದೆ. ಸರ್ಕಾರದ ವಿಭಿನ್ನ ಇಲಾಖೆಗಳು ಸ್ವಚ್ಛತಾ ಪಾಕ್ಷಿಕವನ್ನು ಆಚರಿಸುತ್ತಿವೆ. ಮಾರ್ಚ್ ತಿಂಗಳ ಮೊದಲ ಪಾಕ್ಷಿಕದಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವಾಲಯ ಅವರೊಂದಿಗೆ ಹಿಂದುಳಿದ ವರ್ಗಗಳ ಅಭಿವೃದ್ಧಿ ಸಚಿವಾಲಯ, ಬುಡಕಟ್ಟು ವ್ಯವಹಾರಗಳ ಮಂತ್ರಾಲಯ ಸ್ವಚ್ಛತಾ ಅಭಿಯಾನಕ್ಕೆ ಕೈ ಜೋಡಿಸಲಿವೆ. ದ್ವಿತೀಯ ಪಾಕ್ಷಿಕದಲ್ಲಿ ಇನ್ನೆರಡು ಸಚಿವಾಲಯಗಳು, ಮಿನಿಸ್ಟ್ರಿ ಆಫ್ ಶಿಪ್ಪಿಂಗ್ ಮತ್ತು ಮಿನಿಸ್ಟ್ರಿ ಆಫ್ ವಾಟರ್ ರಿಸೋರ್ಸಸ್, ರಿವರ್ ಡೆವಲಪ್ಮೆಂಟ್ ಅಂಡ್ ಗಂಗಾ ರಿಜುವಿನೇಷನ್, ಇವುಗಳು ಕೂಡ ಸ್ವಚ್ಛತಾ ಅಭಿಯಾನವನ್ನು ಮುಂದುವರೆಸಲಿವೆ. ನಮ್ಮ ದೇಶದಲ್ಲಿ ಯಾರೇ ನಾಗರಿಕರು ಏನಾದರೂ ಒಳ್ಳೆ ಕೆಲಸಗಳನ್ನು ಮಾಡಿದರೆ ಸಂಪೂರ್ಣ ದೇಶ ಒಂದು ಹೊಸ ಬೆಳಕಿನ ಅನುಭವವನ್ನು ಹೊಂದುತ್ತದೆ. ಅದು ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ. ರಿಯೋ ಒಲಿಂಪಿಕ್ಸ್ನಲ್ಲಿ ನಮ್ಮ ದಿವ್ಯಾಂಗ ಕ್ರೀಡಾಳುಗಳು ನೀಡಿದ ಪ್ರದರ್ಶನವನ್ನು ನಾವೆಲ್ಲರೂ ಸ್ವಾಗತಿಸಿದ್ದೇವೆ. ಇದೇ ತಿಂಗಳು ಆಯೋಜಿಸಿದ್ದ ಬ್ಲೈಂಡ್ T20 ವರ್ಲ್ಡ್ ಕಪ್ ಫೈನಲ್ನಲ್ಲಿ ಭಾರತ ಪಾಕಿಸ್ತಾನವನ್ನು ಸೋಲಿಸಿ ಸತತವಾಗಿ ಎರಡನೆಯ ಬಾರಿಗೆ ವಿಶ್ವ ಚಾಂಪಿಯನ್ ಆಗಿ ದೇಶದ ಗೌರವವನ್ನು ಹೆಚ್ಚಿಸಿದೆ. ತಂಡದ ಎಲ್ಲ ಕ್ರೀಡಾಳುಗಳನ್ನು ನಾನು ಇನ್ನೊಮ್ಮೆ ಅಭಿನಂದಿಸುತ್ತೇನೆ. ದೇಶದ ದಿವ್ಯಾಂಗರ ಈ ಗೆಲುವಿಗೆ ನನಗೆ ಹೆಮ್ಮೆ ಎನಿಸುತ್ತದೆ. ದಿವ್ಯಾಂಗ ಸೋದರ ಸೋದರಿಯರು ಬಹಳ ಸಾಮರ್ಥ್ಯವುಳ್ಳವರು, ದೃಢ ನಿಶ್ಚಯ ಹೊಂದಿದವರು, ಸಾಹಸಿಗಳು ಮತ್ತು ಸಂಕಲ್ಪವುಳ್ಳವರೂ ಆಗಿರುತ್ತಾರೆ ಎಂಬುದು ನನ್ನ ಅಭಿಮತ. ಪ್ರತಿ ಕ್ಷಣವು ನಮಗೆ ಅವರಿಂದ ಏನಾದರೂ ಕಲಿಯಲು ಸಿಗುತ್ತದೆ. ಕ್ರೀಡೆಯ ವಿಚಾರವಾಗಲಿ ಇಲ್ಲ ಅಂತರಿಕ್ಷ ವಿಜ್ಞಾನದ್ದಾಗಲಿ, ನಮ್ಮ ದೇಶದ ಮಹಿಳೆಯರು ಯಾವುದರಲ್ಲೂ ಹಿಂದಿಲ್ಲ. ಹೆಗಲಿಗೆ ಹೆಗಲು ಸೇರಿಸಿ ಮುನ್ನಡೆಯುತ್ತಿದ್ದಾರೆ ಮತ್ತು ದೇಶದ ಹೆಸರನ್ನು ಉಜ್ವಲಗೊಳಿಸುತ್ತಿದ್ದಾರೆ. ಕೆಲ ದಿನಗಳ ಹಿಂದೆ ಏಷ್ಯಾಡ್ ರಗ್ಬಿ ಸೆವೆನ್ಸ್ ಟ್ರೋಫಿ ಸ್ಪರ್ಧೆಯಲ್ಲಿ ನಮ್ಮ ಮಹಿಳಾ ಕ್ರೀಡಾಳುಗಳು ಬೆಳ್ಳಿ ಪದಕ ಗೆದ್ದಿದ್ದಾರೆ. ಅವರೆಲ್ಲರಿಗೆ ನನ್ನ ಅನಂತ ಅಭಿನಂದನೆಗಳು. March 8 ವಿಶ್ವದೆಲ್ಲೆಡೆ ವಿಶ್ವ ಮಹಿಳಾ ದಿನ ಆಚರಿಸಲಾಗುತ್ತದೆ. ಭಾರತದಲ್ಲೂ ಹೆಣ್ಣು ಮಕ್ಕಳಿಗೆ ಮಹತ್ವ ನೀಡಲು, ಕುಟುಂಬಗಳಲ್ಲಿ ಹಾಗೂ ಸಮಾಜದಲ್ಲಿ ಅವರ ಬಗ್ಗೆ ಜಾಗರೂಕತೆ ಹೆಚ್ಚಬೇಕು ಹಾಗೂ ಸಂವೇದನಾಶೀಲತೆ ಹೆಚ್ಚಬೇಕು. ಬೇಟಿ ಬಚಾವೋ ಬೇಟಿ ಪಢಾವೋ ಈ ಆಂದೋಲನ ತೀವ್ರವಾಗಿ ಮುನ್ನಡೆಯುತ್ತಿದೆ. ಇಂದು ಇದು ಕೇವಲ ಸರ್ಕಾರಿ ಕಾರ್ಯಕ್ರಮವಾಗಿ ಉಳಿದಿಲ್ಲ, ಇದು ಸಾಮಾಜಿಕ ಸಂವೇದನೆಯ ಮತ್ತು ಸಾರ್ವಜನಿಕ ಶಿಕ್ಷಣದ ಅಭಿಯಾನವಾಗಿದೆ. ಕಳೆದ 2 ಈ ಕಾರ್ಯಕ್ರಮ ಸಾಮಾನ್ಯ ಜನತೆಯನ್ನು ಒಗ್ಗೂಡಿಸಿದೆ. ದೇಶದ ಮೂಲೆ ಮೂಲೆಯಲ್ಲೂ ಈ ಜ್ವಲಂತ ವಿಷಯದ ಕುರಿತು ಜನರು ಯೋಚಿಸುವಂತೆ ಮಾಡಿದೆ. ವರ್ಷಗಳಿಂದ ನಡೆದು ಬರುತ್ತಿರುವ ಪದ್ಧತಿ ಆಚರಣೆಗಳ ಕುರಿತು ಜನರ ಆಲೋಚನಾ ಲಹರಿಯನ್ನು ಬದಲಿಸಿದೆ. ಹೆಣ್ಣು ಮಗುವಿನ ಜನನ ಸಂದರ್ಭದಲ್ಲಿ ಉತ್ಸವದಾಚರಣೆ ಕೈಗೊಳ್ಳಲಾಯಿತು ಎಂಬ ಸುದ್ದಿಗಳು ಬಂದಾಗ ಬಹಳ ಸಂತೋಷ ಎನಿಸುತ್ತದೆ. ಒಂದು ರೀತಿ ಹೆಣ್ಣು ಮಕ್ಕಳ ಬಗ್ಗೆ ಸಕಾರಾತ್ಮಕ ಆಲೋಚನೆಗಳು ಸಾಮಾಜಿಕ ಸ್ವೀಕೃತಿಗೆ ಕಾರಣವಾಗುತ್ತಿವೆ. ತಮಿಳುನಾಡಿನ ಕಡಲೂರು ಜಿಲ್ಲೆಯಲ್ಲಿ ಒಂದು ವಿಶೇಷ ಅಭಿಯಾನದ ಮೂಲಕ ಬಾಲ್ಯ ವಿವಾಹಕ್ಕೆ ನಿರ್ಬಂಧ ಹೇರಲಾಗಿದೆ ಎಂದು ಕೇಳಿಪಟ್ಟಿದ್ದೇನೆ. ಇಲ್ಲಿಯವರೆಗೆ ಸುಮಾರು 175 ಬಾಲ್ಯ ವಿವಾಹಗಳನ್ನು ತಡೆಯಲಾಗಿದೆ. ಜಿಲ್ಲಾಡಳಿತ ಸುಕನ್ಯಾ ಸಮೃದ್ಧಿ ಯೋಜನೆಯ ಮೂಲಕ ಸುಮಾರು 55,000-60,000 ಹೆಚ್ಚು ಹೆಣ್ಣು ಮಕ್ಕಳ ಬ್ಯಾಂಕ್ ಅಕೌಂಟ್ಗಳನ್ನು ತೆರೆದಿದೆ. ಜಮ್ಮು ಕಾಶ್ಮೀರದ ಕಠುವಾ ಜಿಲ್ಲೆಯಲ್ಲಿ ಕನ್ವರ್ಜೆನ್ಸ್ ಮಾಡೆಲ್ ಮೂಲಕ ಎಲ್ಲ ವಿಭಾಗಗಳನ್ನು ಬೇಟಿ ಬಚಾವೋ ಬೇಟಿ ಪಢಾವೋ ಯೋಜನೆಗೆ ಜೋಡಿಸಿದೆ. ಗ್ರಾಮಸಭೆಗಳ ಸಂಘಟನೆ ಜೊತೆಗೆ ಜಿಲ್ಲಾಡಳಿತದ ಮೂಲಕ ಅನಾಥ ಹೆಣ್ಣು ಮಕ್ಕಳನ್ನು ದತ್ತು ತೆಗೆದುಕೊಳ್ಳುವುದು, ಅವರ ಶಿಕ್ಷಣವನ್ನು ಖಾತ್ರಿಗೊಳಿಸುವುದು ಮುಂತಾದವುಗಳ ಸಾಕಷ್ಟು ಯತ್ನಗಳು ನಡೆದಿವೆ. ಮಧ್ಯಪ್ರದೇಶದಲ್ಲಿ ಹರ್ ಘರ್ ದಸ್ತಕ್ ಎಂಬ ಕಾರ್ಯಕ್ರಮದ ಪ್ರಯುಕ್ತ ಪ್ರತಿ ಗ್ರಾಮದ ಮನೆ ಮನೆಗಳಲ್ಲೂ ಹೆಣ್ಣು ಮಕ್ಕಳ ಶಿಕ್ಷಣದ ಕುರಿತು ಒಂದು ಅಭಿಯಾನ ಜಾರಿಯಲ್ಲಿದೆ. ರಾಜಸ್ಥಾನದಲ್ಲಿ ಅಪ್ನಾ ಬಚ್ಚಾ ಅಪ್ನಾ ವಿದ್ಯಾಲಯ ಅಭಿಯಾನದ ಮೂಲಕ ಶಾಲೆಯಿಂದ ಹೊರಗುಳಿದಿರುವ ವಿದ್ಯಾರ್ಥಿನಿಯರನ್ನು ಮತ್ತೆ ಶಾಲೆಗೆ ಸೇರ್ಪಡೆಗೊಳಿಸುವ, ಪುನಃ ಓದಲು ಪ್ರೇರೇಪಿಸುವ ಕೆಲಸ ಮಾಡಲಾಗುತ್ತಿದೆ. ಒಟ್ಟಾರೆ ಹೇಳುವುದಾದರೆ ಬೇಟಿ ಬಚಾವೋ ಬೇಟಿ ಪಢಾವೋ ಯೋಜನೆ ಹಲವು ರೂಪಗಳನ್ನು ಪಡೆದುಕೊಂಡಿದೆ. ಸಂಪೂರ್ಣ ಆಂದೋಲನ ಜನಾಂದೋಲನವಾಗಿ ಪರಿವರ್ತನೆಗೊಂಡಿದೆ. ಹೊಸ ಕಲ್ಪನೆಗಳು ಇದರೊಂದಿಗೆ ಸೇರಿವೆ. ಸ್ಥಳೀಯ ಅವಶ್ಯಕತೆ ಅನುಸಾರ ಅದನ್ನು ಬದಲಿಸಲಾಗಿದೆ. ಇದನ್ನು ನಾನು ಒಂದು ಶುಭ ಸಂಕೇತ ಎಂದು ಭಾವಿಸುತ್ತೇನೆ. March 8 ನಾವು ಮಹಿಳಾ ದಿನಾಚರಣೆ ಆಚರಿಸುವಾಗ ನಮ್ಮೆಲ್ಲರ ಭಾವನೆ ಒಂದೇ ಆಗಿರುತ್ತದೆ. ಮಹಿಳೆ, ಆಕೆ ಒಂದು ಶಕ್ತಿ, ಆಕೆ ಸಶಕ್ತಳು, ಆಕೆ ಭಾರತೀಯ ನಾರಿ, ಹೆಚ್ಚಲ್ಲ ಕಡಿಮೆಯೂ ಅಲ್ಲ, ಆಕೆ ಎಲ್ಲದರಲ್ಲಿ ಸಮಾನ ಅಧಿಕಾರ ಪಡೆದಿದ್ದಾಳೆ. ನನ್ನ ಪ್ರಿಯ ದೇಶವಾಸಿಗಳೇ, ನಿಮ್ಮೆಲ್ಲರಿಗೂ ಮನ್ ಕಿ ಬಾತ್ನಲ್ಲಿ ಕಾಲಕಾಲಕ್ಕೆ ಒಂದಲ್ಲ ಒಂದು ಮಾತುಕತೆಗೆ ಅವಕಾಶ ಸಿಗುತ್ತದೆ. ನೀವು ಕ್ರಿಯಾಶೀಲತೆಯೊಂದಿಗೆ ಒಗ್ಗೂಡುತ್ತಿರುತ್ತೀರಿ. ನಿಮ್ಮಿಂದ ನನಗೂ ಸಾಕಷ್ಟು ತಿಳಿದುಕೊಳ್ಳುವ ಅವಕಾಶ ಸಿಗುತ್ತದೆ. ವಿಶ್ವದಲ್ಲಿ ಏನಾಗುತ್ತಿದೆ, ಗ್ರಾಮಗಳಲ್ಲಿ ಬಡಜನರ ಮನದಲ್ಲಿ ಏನು ನಡೆಯುತ್ತಿದೆ ಎಂಬುದು ನನ್ನವರೆಗೂ ತಲುಪುತ್ತದೆ. ನಿಮ್ಮ ಪಾಲ್ಗೊಳ್ಳುವಿಕೆಗೆ ನಾನು ಆಭಾರಿಯಾಗಿದ್ದೇನೆ. ಅನಂತ ಅನಂತ ಧನ್ಯವಾದಗಳು.